ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 8/11/2024. ಬಾಪ್ದಾದ ಮಧುಬನ ಮಧುರ ಮಕ್ಕಳೇ, ನೀವೀಗ ರಾಜ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ರಾಜಯೋಗದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ. ನಿಮ್ಮ ಈ ಶಿಕ್ಷಣ ಹೊಸ ಶಿಕ್ಷಣ ಆಗಿದೆ. ಇಂದಿನ ಪ್ರಶ್ನೆಯಾಗಿದೆ, ಕೆಲವು ಮಕ್ಕಳು ಈ ಶಿಕ್ಷಣದ ಮಾರ್ಗದಲ್ಲಿ ನಡೆಯುತ್ತಾ ಫೇಲ್ ಆಗಿ ಬಿಡುತ್ತಾರೆ, ಏಕೆ? ಉತ್ತರ: ಏಕೆಂದರೆ ಈ ಶಿಕ್ಷಣದಲ್ಲಿ ಮಾಯೆ ಜೊತೆಗೆ ನಮ್ಮ ಬಾಕ್ಸಿಂಗ್ ನಡೆಯುತ್ತದೆ. ಮಾಯೆ ಈ ಬಾಕ್ಸಿಂಗ್ನಲ್ಲಿ ಬುದ್ಧಿಗೆ ಬಹಳ ಜೋರಾಗಿ ಪೆಟ್ಟು ಬೀಳುತ್ತದೆ. ಬುದ್ಧಿಗೆ ಪೆಟ್ಟು ಬೀಳುವ ಕಾರಣ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವಂತರಾಗಿ ಇರುವುದಿಲ್ಲ. ಅಂದರೆ ಮಾಯೆಯ ಪೆಟ್ಟು ಬುದ್ಧಿಗೆ ಬಿದ್ದಾಗ ಮಕ್ಕಳು ತಂದೆಯ ಮುಂದೆ ಸತ್ಯವನ್ನು ಹೇಳುವುದಿಲ್ಲ. ಯಾರು ಸತ್ಯವಂತ ಮಕ್ಕಳಾಗಿದ್ದಾರೋ ಅವರು ಸದಾ ಸುರಕ್ಷಿತರಾಗಿ ಇರುತ್ತಾರೆ. ಓಂ ಶಾಂತಿ. ಆತ್ಮರಾದ ನಮ್ಮೆಲ್ಲರಿಗೂ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ಎಲ್ಲಾ ಮಕ್ಕಳಿಗೂ ಇದೆ. 5000 ವರ್ಷದ ನಂತರ ಒಮ್ಮೆ ಬೇಹದ್ದಿನ ತಂದೆ ಬಂದು ಬೇಹದ್ದಿನ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ. ಯಾರಾದರೂ ಹೊಸ ವ್ಯಕ್ತಿಗಳು ಈ ಜ್ಞಾನದ ಮಾತನ್ನು ಕೇಳಿದರೆ ಅವರಿಗೆ ಈ ಜ್ಞಾನದ ಮಾತು ಅರ್ಥ ಆಗುವುದಿಲ್ಲ. ಆತ್ಮಿಕ ತಂದೆ, ಆತ್ಮಿಕ ಮಕ್ಕಳು ಅಂದರೆ ಏನು ಅನ್ನುವುದನ್ನು ಹೊಸಬರು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ನಾವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೇವೆ ಅನ್ನುವುದು ಈಗ ಮಕ್ಕಳಿಗೆ ಗೊತ್ತಿದೆ. ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ, ಟೀಚರ್ ಆಗಿದ್ದಾರೆ, ಸರ್ವಶ್ರೇಷ್ಠ ಗುರು ಆಗಿದ್ದಾರೆ. ಮಕ್ಕಳಾದ ನಿಮ್ಮೆಲ್ಲರಿಗೂ ಅವಶ್ಯವಾಗಿ ಸ್ವಾಭಾವಿಕವಾಗಿ ನೆನಪಿನಲ್ಲಿ ಇರುತ್ತದೆ, ಇಲ್ಲಿ ನೀವು ಕುಳಿತು ಜ್ಞಾನವನ್ನು ತಿಳಿದುಕೊಳ್ಳುತ್ತಿದ್ದೀರಾ. ಅಂದ ಮೇಲೆ ಸರ್ವ ಆತ್ಮರಿಗೂ ತಂದೆ ಒಬ್ಬ ಆತ್ಮಿಕ ತಂದೆಯಾಗಿದ್ದಾರೆ ಅನ್ನುವುದು ಸ್ವಾಭಾವಿಕವಾಗಿ ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಇದೆ. ಸರ್ವ ಆತ್ಮರು ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಯಾವುದೇ ಧರ್ಮದ ಆತ್ಮರು ಇರಬಹುದು, ಎಲ್ಲರೂ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಜಗತ್ತಿನಲ್ಲಿರುವಂತಹ ಎಲ್ಲಾ ಮನುಷ್ಯರು ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಪ್ರತಿಯೊಬ್ಬರಲ್ಲೂ ಆತ್ಮ ಅಂತೂ ಇದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಈಗ ಆತ್ಮರಾದ ನೀವು ಇಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ. ಆತ್ಮ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತದೆ ಅನ್ನುವುದನ್ನು ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ. ಮಕ್ಕಳಾದ ನೀವು ನಂಬರ್ 1 ಪುರುಷಾರ್ಥದ ಅನುಸಾರ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ನೀವೆಲ್ಲರೂ ರಾಜಯೋಗಿಗಳಾಗಿದ್ದೀರಾ. ಶಿಕ್ಷಣವನ್ನು ಕಲಿಯುತ್ತಿರುವಂತಹ ಎಲ್ಲಾ ಆತ್ಮರು ಯೋಗಿಗಳೇ ಆಗಿರುತ್ತಾರೆ. ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಟೀಚರ್ನ ಜೊತೆಗೆ ಅವಶ್ಯವಾಗಿ ಯೋಗವನ್ನು ಜೋಡಣೆ ಮಾಡಬೇಕಾಗುತ್ತದೆ. ವಿದ್ಯಾರ್ಥಿಗಳಿಗೆ ಗುರಿ ಉದ್ದೇಶದ ಬಗ್ಗೆ ಕೂಡ ಸದಾ ಸ್ಮೃತಿಯಲ್ಲಿ ಇರುತ್ತದೆ. ಈ ಶಿಕ್ಷಣವನ್ನು ಕಲಿತು ನಾವು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಅನ್ನುವುದು ವಿದ್ಯಾರ್ಥಿಗಳಿಗೆ ಸದಾ ನೆನಪಿನಲ್ಲಿ ಇರುತ್ತದೆ. ರಾಜರಿಗೆ ರಾಜರಾಗುವಂತಹ ಶಿಕ್ಷಣ ಇದೊಂದೇ ಶಿಕ್ಷಣ ಆಗಿದೆ. ಇದಕ್ಕೆ ರಾಜರಿಗೆ ರಾಜರಾಗುವಂತಹ ಶಿಕ್ಷಣ ಎಂದು ಕರೆಯಲಾಗುತ್ತದೆ. ಇದು ರಾಜಯೋಗ ಆಗಿದೆ ತಾನೆ. ರಾಜ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಜೊತೆಗೆ ನೀವು ಯೋಗವನ್ನು ಜೋಡಣೆ ಮಾಡುತ್ತೀರಾ. ಬೇರೆ ಯಾವ ಮನುಷ್ಯರು ಎಂದು ಈ ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ. ಇಲ್ಲಿ ನಿಮಗೆ ಯಾವ ಮನುಷ್ಯರು ಯೋಗವನ್ನು ಕಲಿಸುತ್ತಿಲ್ಲ. ಪರಮಾತ್ಮ ತಂದೆ ಆತ್ಮರಾದ ನಿಮಗೆ ಯೋಗವನ್ನು ಕಲಿಸುತ್ತಿದ್ದಾರೆ. ನೀವು ಪುನಃ ಅನ್ಯರಿಗೆ ಯೋಗವನ್ನು ಕಲಿಸುತ್ತೀರಾ. ನೀವೀಗ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮರಿಗೆ ಪರಮಾತ್ಮ ತಂದೆ ಯೋಗವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ನಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತು ನೆನಪಿನಲ್ಲಿ ಇರದೇ ಇದ್ದರೆ ಜ್ಞಾನ ಅನ್ನುವ ಖಡ್ಗದಲ್ಲಿ ಹರಿತ ಜಾಸ್ತಿಯಾಗುವುದಿಲ್ಲ. ಆದ್ದರಿಂದ ಅನೇಕರ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುವುದೇ ಇಲ್ಲ. ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ, ನೀವು ಯೋಗಯುಕ್ತ ಸ್ಥಿತಿಯಲ್ಲಿ ಇರಬೇಕು. ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸಿದರೆ ನಿಮ್ಮ ಜ್ಞಾನ ಅನ್ನುವ ಖಡ್ಗದಲ್ಲಿ ಯೋಗದ ಹರಿತ ಇರುವ ಕಾರಣ ಅನ್ಯರಿಗೆ ಜ್ಞಾನ ನಾಟುತ್ತದೆ. ಸೋದರ ಆತ್ಮನಾದ ನಾನು ನನ್ನ ಸೋದರ ಆತ್ಮನಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಅನ್ನುವ ಸ್ಮೃತಿ ಇರಬೇಕು. ನೀವು ಆತ್ಮ ಆಗಿದ್ದೀರಾ. ಎಲ್ಲಾ ಆತ್ಮರಿಗೂ ತಂದೆ, ಶಿಕ್ಷಕ, ಗುರು ಒಬ್ಬ ಪರಮಾತ್ಮ ತಂದೆ ಆಗಿದ್ದಾರೆ. ಆತ್ಮವನ್ನು ನೋಡಬೇಕು. ನೀವೀಗ ಸರ್ವರ ಭ್ರುಕುಟಿಯಲ್ಲೂ ಆತ್ಮವನ್ನೇ ನೋಡಬೇಕು. ಭಲೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಎಂದು ಗಾಯನ ಇದೆ, ಆದರೆ ಈ ಜ್ಞಾನ ಮಾರ್ಗದಲ್ಲಿ ಬಹಳಷ್ಟು ಪರಿಶ್ರಮ ಕೂಡ ಇದೆ. ಆತ್ಮ ಅಭಿಮಾನಿ ಆಗದೇ ಇರುವ ಕಾರಣ ಮಕ್ಕಳ ವಾಣಿಯಲ್ಲಿ ಆ ಶಕ್ತಿ ಇರುವುದಿಲ್ಲ. ಏಕೆಂದರೆ ಯಾವ ಪ್ರಕಾರದಿಂದ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೋ ಆ ರೀತಿ ಬೇರೆ ಯಾರೂ ಜ್ಞಾನವನ್ನು ತಿಳಿಸುವುದಿಲ್ಲ. ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಯಾರು ಮುಳ್ಳಾಗಿದ್ದಾರೆ, ಯಾರು ಹೂವಾಗಿದ್ದಾರೆ ಅನ್ನುವುದು ಎಲ್ಲರಿಗೂ ಗೊತ್ತಾಗುತ್ತದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು 5ನೇ ತರಗತಿ ಅಥವಾ 6ನೇ ತರಗತಿಯಲ್ಲಿ ಶಿಕ್ಷಣವನ್ನು ಕಲಿತು ನಂತರ ಟ್ರಾನ್ಸ್ಫರ್ ಆಗುತ್ತಾರೆ. ಒಳ್ಳೊಳ್ಳೆ ಮಕ್ಕಳು ಯಾವಾಗ ಟ್ರಾನ್ಸ್ಫರ್ ಆಗುತ್ತಾರೋ ಆಗ ಬೇರೆ ಕ್ಲಾಸ್ನ ಟೀಚರ್ಗೂ ಕೂಡ ತಕ್ಷಣ ಗೊತ್ತಾಗುತ್ತದೆ, ಈ ಮಕ್ಕಳು ಬಹಳ ತೀಕ್ಷ್ಣವಾದ ಪುರುಷಾರ್ಥಿಗಳಾಗಿದ್ದಾರೆ, ಇವರು ಚೆನ್ನಾಗಿ ಶಿಕ್ಷಣವನ್ನು ಕಲಿತಿದ್ದಾರೆ, ಆದ್ದರಿಂದ ಇವರು ಒಳ್ಳೆಯ ನಂಬರನ್ನು ಪಡೆದುಕೊಂಡು ಪಾಸ್ ಆಗಿದ್ದಾರೆ ಎಂದು. ಟೀಚರ್ಗೆ ಅವಶ್ಯವಾಗಿ ವಿದ್ಯಾರ್ಥಿಗಳು ಎಷ್ಟು ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗುತ್ತಾರೆ ಅನ್ನುವುದು ಗೊತ್ತಿರುತ್ತದೆ. ಅದು ಲೌಕಿಕ ಶಿಕ್ಷಣ ಆಗಿದೆ, ಇಲ್ಲಿ ಅಂತಹ ಮಾತಿಲ್ಲ, ಇದು ಪಾರಲೌಕಿಕ ಶಿಕ್ಷಣ ಆಗಿದೆ. ಈ ಜ್ಞಾನ ಮಾರ್ಗದಲ್ಲಿ ಈ ವಿದ್ಯಾರ್ಥಿಗಳು ಮೊದಲು ಬಹಳ ಚೆನ್ನಾಗಿ ಶಿಕ್ಷಣವನ್ನು ಕಲಿತಿದ್ದಾರೆ, ಆದ್ದರಿಂದ ಈಗ ಇಲ್ಲಿ ಬಂದು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಎಂದು ಹೇಳಲು ಸಾಧ್ಯ ಇಲ್ಲ. ಇಲ್ಲಿ ಇಂತಹ ಮಾತಿಲ್ಲ. ಆ ಪರೀಕ್ಷೆಯಲ್ಲಿ ಪಾಸ್ ಆಗಿ ವಿದ್ಯಾರ್ಥಿಗಳು 1 ಕ್ಲಾಸ್ನಿಂದ ಇನ್ನೊಂದು ಕ್ಲಾಸ್ಗೆ ಟ್ರಾನ್ಸ್ಫರ್ ಆಗುತ್ತಾರೆ. ಆಗ ಟೀಚರ್ ತಿಳಿದುಕೊಳ್ಳುತ್ತಾರೆ, ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಇವರು ಪರಿಶ್ರಮವನ್ನು ಪಟ್ಟಿದ್ದಾರೆ, ಆದ್ದರಿಂದ 1 ಮಾರ್ಕ್ಸ್ ಅನ್ನು ಪಡೆದುಕೊಂಡಿದ್ದಾರೆ ಎಂದು. ಇದಂತೂ ಹೊಸ ಶಿಕ್ಷಣ ಆಗಿದೆ, ಮೊದಲು ಎಂದೂ ಯಾರೂ ಈ ಶಿಕ್ಷಣವನ್ನು ಕಲಿತಿಲ್ಲ, ಇದು ಹೊಸ ಶಿಕ್ಷಣ ಆಗಿದೆ. ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಪರಮಾತ್ಮ ತಂದೆ ಕೂಡ ಹೊಸ ತಂದೆ ಆಗಿದ್ದಾರೆ. ಈ ಜ್ಞಾನ ಮಾರ್ಗದಲ್ಲಿ ಎಲ್ಲಾ ಮಾತು ಹೊಸ ಮಾತಾಗಿದೆ. ಪರಮಾತ್ಮ ತಂದೆ ಹೊಸಬರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಅಂದ ಮೇಲೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರಿಗೆ ಒಳ್ಳೆಯ ಪುರುಷಾರ್ಥಿಗಳು ಎಂದು ಕರೆಯಲಾಗುತ್ತದೆ. ಹೊಸ ಜಗತ್ತಿಗೋಸ್ಕರ ಹೊಸ ಜ್ಞಾನವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಕಲಿಸುವಂತವರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಈಗ ಯಾರು ಎಷ್ಟು ಗಮನ ಕೊಟ್ಟು ಶಿಕ್ಷಣವನ್ನು ಕಲಿಯುತ್ತಾರೋ ಅವರು ಅಷ್ಟು ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗುತ್ತಾರೆ. ಕೆಲವರು ಬಹಳಷ್ಟು ಮಧುರ ಮಕ್ಕಳಾಗಿದ್ದಾರೆ, ಆಜ್ಞಾಕಾರಿ ಮಕ್ಕಳಾಗಿದ್ದಾರೆ. ವಿದ್ಯಾರ್ಥಿಗಳನ್ನು ನೋಡಿದ ತಕ್ಷಣ ಗೊತ್ತಾಗುತ್ತದೆ, ಇವರಿಗೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಬಹಳ ಒಳ್ಳೆಯವರಾಗಿರಬೇಕು, ಆದ್ದರಿಂದ ಈ ವಿದ್ಯಾರ್ಥಿಗಳಲ್ಲಿ ಯಾವ ಅವಗುಣವೂ ಇಲ್ಲ ಎಂದು. ನಡತೆಯ ಮೂಲಕ ವಿದ್ಯಾರ್ಥಿಗಳು ಎಂಥವರು ಎಂದು ಗೊತ್ತಾಗುತ್ತದೆ. ವಿದ್ಯಾರ್ಥಿಗಳು ಮಾತನಾಡುವಂತಹ ವಿಧಿಯ ಮೂಲಕ ಈ ವಿದ್ಯಾರ್ಥಿಗಳು ಎಂಥವರು ಎಂದು ಗೊತ್ತಾಗುತ್ತದೆ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ಕೇಳುತ್ತಾರೆ, ನೀವು ಹೇಗೆ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ, ನಿಮ್ಮಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲ ತಾನೆ ಎಂದು ಪರಮಾತ್ಮ ತಂದೆ ಕೇಳುತ್ತಾರೆ. ಅನೇಕರು ಇಂಥವರೂ ಕೂಡ ಇದ್ದಾರೆ, ಅವರು ಹೇಳುತ್ತಾರೆ ನಮ್ಮನ್ನು ಕೇಳದೆ ಯಾವುದೇ ಸಮಾಚಾರವನ್ನು ಎಂದೂ ಪರಮಾತ್ಮ ತಂದೆಗೆ ತಿಳಿಸಬೇಡಿ ಎಂದು. ಕೆಲವರು ಚೆನ್ನಾಗಿ ಶಿಕ್ಷಣವನ್ನು ಕಲಿಸುತ್ತಾರೆ, ಕೆಲವರು ತೀಕ್ಷ್ಣ ಬುದ್ಧಿ ಉಳ್ಳವರಾಗಿರುವುದಿಲ್ಲ, ಕೆಲವರ ಬುದ್ಧಿ ತೀಕ್ಷ್ಣ ಬುದ್ಧಿಯಾಗಿಲ್ಲ. ಮಾಯೆ ಮಕ್ಕಳ ಮೇಲೆ ಬಹಳಷ್ಟು ದಾಳಿಯನ್ನು ಮಾಡುತ್ತದೆ. ಇಲ್ಲಿ ಪರಮಾತ್ಮ ತಂದೆಗೆ ಗೊತ್ತಿದೆ, ಮಾಯೆ ಇಂಥವರಿಗೆ ಬಹಳಷ್ಟು ಪೆಟ್ಟನ್ನು ಕೊಡುತ್ತಿದೆ, ಮಾಯೆ ಇಂಥವರಿಗೆ ಬಹಳಷ್ಟು ಮೋಸವನ್ನು ಮಾಡುತ್ತಿದೆ ಎಂದು ತಂದೆಗೆ ಗೊತ್ತಿದೆ. ಬಲೆ 10 ವರ್ಷದಿಂದ ಜ್ಞಾನದ ಶಿಕ್ಷಣವನ್ನು ಅನ್ಯರಿಗೆ ಕಲಿಸಿದ್ದಾರೆ, ಆದರೆ ಮಾಯೆ ಎಷ್ಟು ಶಕ್ತಿಶಾಲಿಯಾಗಿದೆ ಅಂದರೆ ದೇಹದ ಅಹಂಕಾರ ಬಂದರೆ ಮಾಯೆಗೆ ವಶ ಆಗಿ ಮಾಯೆಯ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರು ಶಕ್ತಿಶಾಲಿ ಆತ್ಮರಾಗಿದ್ದಾರೋ, ಪಹಲ್ವಾನ್ ಆಗಿದ್ದಾರೋ ಅಂತವರಿಗೆ ಮಾಯೆ ಪೆಟ್ಟು ಬೀಳುತ್ತದೆ. ಮಾಯೆ ಕೂಡ ಶಕ್ತಿಶಾಲಿ ಆತ್ಮರ ಜೊತೆಗೆ ಶಕ್ತಿಶಾಲಿಯಾಗಿ ಯುದ್ಧವನ್ನು ಮಾಡುತ್ತದೆ. ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೋ ಆ ಬ್ರಹ್ಮ ತಂದೆ 1 ಆಗಿದ್ದಾರೆ. ನಂತರ ಉಳಿದವರೆಲ್ಲ 1 ಆಗಿದ್ದಾರೆ, ಇನ್ನು ಅನೇಕರು 1 ಆಗಿದ್ದಾರೆ. ಪರಮಾತ್ಮ ತಂದೆ ಒಬ್ಬರ ಅಥವಾ ಇಬ್ಬರ ಉದಾಹರಣೆಯನ್ನು ಕೊಡುತ್ತಾರೆ. ಹಾಗೆ ನೋಡಿದರೆ ಬಹಳಷ್ಟು ಮಕ್ಕಳು 1 ಆಗಿದ್ದಾರೆ. ಹೇಗೆ ದೆಹಲಿಯಲ್ಲಿ ಗೀತಾ ಅನ್ನುವ ಮಗು ಇದ್ದಾರೆ, ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ. ಈ ಮಗು ಬಹಳಷ್ಟು ಮಧುರವಾದ ಮಗು ಆಗಿದ್ದಾರೆ. ಪರಮಾತ್ಮ ತಂದೆ ಸದಾ ತಿಳಿಸುತ್ತಾರೆ, ಗೀತೆಯಂತೂ ಸತ್ಯವಾದ ಗೀತೆಯಾಗಿದೆ. ಮನುಷ್ಯರು ಭಗವದ್ಗೀತೆಯನ್ನು ಓದುತ್ತಾರೆ, ಆದರೆ ಭಗವಂತ ತಂದೆ ಹೇಗೆ ರಾಜಯೋಗವನ್ನು ಕಲಿಸಿ ನಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡಿದರು ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ಅವಶ್ಯವಾಗಿ ಸತ್ಯುಗ ಇತ್ತು, ಅಂದ ಮೇಲೆ ಸತ್ಯುಗದಲ್ಲಿ ಒಂದೇ ಧರ್ಮ ಇತ್ತು. ಇದೆಲ್ಲ ನಿನ್ನೆಯ ಮಾತಾಗಿದೆ, ಪರಮಾತ್ಮ ತಂದೆ ತಿಳಿಸುತ್ತಾರೆ. ನಿನ್ನೆ ನಾನು ನಿಮ್ಮನ್ನು ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿ ಹೋಗಿದ್ದೆ, ನೀವು ಪದುಮಾಪದಂ ಭಾಗ್ಯಶಾಲಿಗಳಾಗಿದ್ದೀರಿ. ಇಂದು ನೀವು ಎಷ್ಟೊಂದು ಕನಿಷ್ಠರಾಗಿ ಬಿಟ್ಟಿದ್ದೀರಾ, ನೀವು ಸ್ವಯಂ ಅನುಭವ ಮಾಡುತ್ತಿದ್ದೀರಾ. ಜಗತ್ತಿನಲ್ಲಿ ಯಾರೆಲ್ಲ ಭಗವದ್ಗೀತೆಯನ್ನು ಓದಿ ಹೇಳುತ್ತಾರೋ ಅವರಿಗೆ ಸ್ವಲ್ಪವಾದರೂ ಅನುಭವ ಆಗುತ್ತಿದೆಯೇನು? ಅವರು ಸ್ವಲ್ಪ ಕೂಡ ಗೀತೆಯ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ. ಸರ್ವಶ್ರೇಷ್ಠ ತಂದೆಯ ಶ್ರೀಮತ ಭಗವದ್ಗೀತೆಯಲ್ಲಿ ಇದೆ. ಭಗವದ್ಗೀತೆ ಅಂದರೆ ಸರ್ವಶ್ರೇಷ್ಠ ತಂದೆಯ ಶ್ರೀಮತ ಆಗಿದೆ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಆ ಗೀತೆಯ ಪುಸ್ತಕವನ್ನು ಕುಳಿತು ಓದುತ್ತಾರೆ ಅಥವಾ ಅನ್ಯರಿಗೆ ಗೀತೆಯನ್ನು ಓದಿ ತಿಳಿಸುತ್ತಾರೆ. ಪರಮಾತ್ಮ ತಂದೆ ಎಂದೂ ಇಲ್ಲಿ ಪುಸ್ತಕವನ್ನು ಓದುವುದಿಲ್ಲ. ಪರಮಾತ್ಮ ತಂದೆಗೂ ಶಾಸ್ತ್ರವನ್ನು ಓದುವಂತವರಿಗೂ ವ್ಯತ್ಯಾಸ ಅಂತೂ ಇದೆ ತಾನೆ? ಅವರು ಗೀತೆಯನ್ನು ಓದುತ್ತಾ ಓದುತ್ತಾ ಕೆಳಗಡೆ ಬೀಳುತ್ತಾ ಬರುತ್ತಾರೆ. ಸರ್ವವ್ಯಾಪಿಯ ಜ್ಞಾನದ ಮೂಲಕ ಎಲ್ಲರೂ ಎಷ್ಟೊಂದು ಕನಿಷ್ಠರಾಗಿ ಬಿಟ್ಟಿದ್ದಾರೆ ನೋಡಿ. ನಿಮಗೆ ಗೊತ್ತಿದೆ, ಪ್ರತಿ ಕಲ್ಪದಲ್ಲೂ ಇದೇ ರೀತಿ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಶಿಕ್ಷಣವನ್ನು ಕಲಿಸಿ ವಿಷದ ಸಾಗರದಿಂದ ನಿಮ್ಮನ್ನು ಪಾರು ಮಾಡಿ ಕರೆದುಕೊಂಡು ಹೋಗುತ್ತೇನೆ. ಜಗತ್ತಿನ ಜನರಿಗೂ ನಿಮಗೂ ಎಷ್ಟೊಂದು ಅಂತರ ಇದೆ. ಶಾಸ್ತ್ರವನ್ನು ಓದುವುದು ಭಕ್ತಿ ಮಾರ್ಗ ಆಗಿದೆ, ಪರಮಾತ್ಮ ತಂದೆ ತಿಳಿಸುತ್ತಾರೆ. ಶಾಸ್ತ್ರವನ್ನು ಓದುವುದರಿಂದ ಯಾರು ನನ್ನ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ನಾವು ಯಾವ ಮಾರ್ಗದಲ್ಲಿ ನಡೆದರೂ ಕೂಡ ಎಲ್ಲರೂ ಒಂದೇ ಸ್ಥಾನಕ್ಕೆ ಹೋಗಿ ತಲುಪುತ್ತೇವೆ ಎಂದು. ಅಂದರೆ ನಾವು ಯಾವ ಗುರುಗಳ ಬಳಿ ಹೋದರೂ ಕೂಡ, ಯಾವುದೇ ಪ್ರಕಾರದ ಭಕ್ತಿಯನ್ನು ಮಾಡಿದರೂ ಕೂಡ ಎಲ್ಲರೂ ಒಂದೇ ಸ್ಥಾನಕ್ಕೆ ಹೋಗಿ ತಲುಪುತ್ತೇವೆ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ಕೆಲವೊಮ್ಮೆ ಹೇಳುತ್ತಾರೆ, ಭಗವಂತ ಯಾವುದಾದರೂ ಒಂದು ರೂಪದಲ್ಲಿ ಅವಶ್ಯವಾಗಿ ಬಂದು ಶಿಕ್ಷಣವನ್ನು ಕಲಿಸುತ್ತಾರೆ ಎಂದು. ಭಗವಂತ ತಂದೆ ಬಂದು ಶಿಕ್ಷಣವನ್ನು ಕಲಿಸಬೇಕು ಅಂದ ಮೇಲೆ ನೀವು ಪುನಃ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದೀರಾ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ಹಿಟ್ಟಿನಲ್ಲಿ ಎಷ್ಟು ಉಪ್ಪನ್ನು ಹಾಕುತ್ತಾರೋ ಅಷ್ಟು ಸತ್ಯವಾದ ಶಬ್ದ ಭಗವದ್ಗೀತೆಯಲ್ಲಿ ಇದೆ. ಆ ಶಬ್ದವನ್ನು ನೀವೀಗ ತೆಗೆದುಕೊಂಡು ಅನ್ಯರಿಗೆ ಜ್ಞಾನವನ್ನು ತಿಳಿಸಬಹುದು. ಸತ್ಯಯುಗದಲ್ಲಿ ಇಂತಹ ಯಾವುದೇ ಶಾಸ್ತ್ರ ಮುಂತಾದದ್ದು ಇರುವುದಿಲ್ಲ. ಎಲ್ಲಾ ಶಾಸ್ತ್ರಗಳು ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಎಂದು. ಶಾಸ್ತ್ರ ಅನಾದಿಯಾಗಿದೆ ಎಂದು ಹೇಳಲು ಸಾಧ್ಯ ಇಲ್ಲ. ಆದಿಯಿಂದಲೂ ಶಾಸ್ತ್ರಗಳು ಇದೆ ಎಂದು ಹೇಳಲು ಸಾಧ್ಯ ಇಲ್ಲ. ಅನಾದಿ ಅನ್ನುವ ಶಬ್ದದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ನಾಟಕ ಅವಶ್ಯವಾಗಿ ಅನಾದಿಯಾಗಿದೆ. ಪರಮಾತ್ಮ ತಂದೆ ನಿಮಗೆ ರಾಜಯೋಗವನ್ನು ಕಲಿಸುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ, ಪುನಃ ನಾನು ಮಾಯ ಆಗಿ ಬಿಡುತ್ತೇನೆ. ನೀವು ಹೇಳುತ್ತೀರಾ ನಮ್ಮ ರಾಜ್ಯ ಅನಾದಿಯಿಂದ ಇತ್ತು ಎಂದು. ರಾಜ್ಯ ಅಂತೂ ಅದೇ ಆಗಿದೆ, ಆದರೆ ಪಾವನ ಆತ್ಮರಾಗಿರುವ ಬದಲು ನೀವು ಪತಿತರಾಗಿರುವ ಕಾರಣ ರಾಜ್ಯದ ಹೆಸರು ಬದಲಾಗುತ್ತದೆ. ದೇವತೆಗಳು ಎಂದು ಹೇಳಿಸಿಕೊಳ್ಳುವ ಬದಲು ಹಿಂದೂಗಳು ಎಂದು ಹೇಳಿಸಿಕೊಳ್ಳುತ್ತಾರೆ. ಹಾಗೆ ನೋಡಿದರೆ ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರೇ ನೀವೆಲ್ಲರೂ ಆಗಿದ್ದೀರಾ. ಹೇಗೆ ಅನ್ಯ ಧರ್ಮದವರು ಸತೋ ಪ್ರಧಾನ ಸ್ಥಿತಿಯಿಂದ ಸತೋ ರಜೋ ತಮೋ ಸ್ಥಿತಿಗೆ ಬರುತ್ತಾರೋ ಅದೇ ರೀತಿ ನೀವು ಕೂಡ ಕೆಳಗಡೆ ಇಳಿಯುತ್ತೀರಾ, ರಜೋ ಸ್ಥಿತಿಗೆ ಬಂದು ತಲುಪುತ್ತೀರಾ. ರಜೋ ಸ್ಥಿತಿಯನ್ನು ತಲುಪಿದಾಗ ನೀವು ಅಪವಿತ್ರರಾಗಿರುವ ಕಾರಣ ನಿಮ್ಮನ್ನು ದೇವತೆ ಎಂದು ಹೇಳಿಕೊಳ್ಳುವ ಬದಲು ಹಿಂದೂ ಎಂದು ಹೇಳಿಕೊಳ್ಳುತ್ತೀರಾ. ಹಾಗೆ ನೋಡಿದರೆ ಹಿಂದೂ ಅನ್ನುವುದು ಹಿಂದೂಸ್ತಾನದ ಹೆಸರಾಗಿದೆ. ನೀವೆಲ್ಲರೂ ನಿಜವಾಗಿಯೂ ದೇವಿ ದೇವತೆಗಳಾಗಿದ್ದೀರಿ. ದೇವತೆಗಳು ಸದಾ ಪಾವನರಾಗಿರುತ್ತಾರೆ. ಈ ಸಮಯದಲ್ಲಿ ಮನುಷ್ಯರು ಪತಿತರಾಗಿದ್ದಾರೆ, ಆದ್ದರಿಂದ ಹಿಂದೂ ಅನ್ನುವ ಹೆಸರನ್ನು ಇಟ್ಟುಕೊಂಡಿದ್ದಾರೆ. ಹಿಂದೂ ಧರ್ಮವನ್ನು ಯಾವಾಗ ಸ್ಥಾಪನೆ ಮಾಡಿದರು ಮತ್ತು ಹಿಂದೂ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಎಂದು ನೀವು ಜನರನ್ನು ಕೇಳಿದರೆ ಅವರು ಏನೂ ಉತ್ತರವನ್ನು ಕೊಡಲು ಸಾಧ್ಯ ಇಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಆ ದೇವತಾ ಧರ್ಮ ಇದ್ದಾಗ ಸ್ವರ್ಗ ಮುಂತಾದ ಬಹಳ ಒಳ್ಳೆಯ ಹೆಸರಿನಿಂದ ಸತ್ಯಯುಗವನ್ನು ಕರೆಯಲಾಗುತ್ತಿತ್ತು. ಅಂದ ಮೇಲೆ ಸ್ವರ್ಗ ಮೊದಲು ಇದ್ದು ಹೋಗಿದೆ, ಈಗ ಪುನಃ ಪುನರಾವರ್ತನೆ ಆಗುತ್ತದೆ. ಈ ಸಮಯದಲ್ಲಿ ಆದಿಯಿಂದ ಹಿಡಿದು ಅಂತ್ಯದವರೆಗೂ ನೀವು ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದೀರಾ. ನೀವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತೀರಾ. ನೀವು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾ ಹೋದರೆ ನೀವು ಈ ಜ್ಞಾನ ಮಾರ್ಗದಲ್ಲಿ ಜೀವಂತಾಗಿ ಉಳಿದುಕೊಳ್ಳುತ್ತೀರಾ. ಕೆಲವರು ಜ್ಞಾನ ಮಾರ್ಗದಿಂದ ಸತ್ತು ಹೋಗುತ್ತಾರೆ, ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೆ. ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ಮಾಯೆ ಜೊತೆಗೆ ನಮ್ಮ ಯುದ್ಧ ನಡೆಯುತ್ತದೆ. ಮಾಯೆ ಜೊತೆಗೆ ಯುದ್ಧ ನಡೆದಾಗ ಮಕ್ಕಳು ಯಜ್ಞದ್ರೋಹಿಗಳಾಗಿ ಬಿಡುತ್ತಾರೆ. ಮೊದಲು ನಾವು ರಾವಣನಿಗೆ ಮಕ್ಕಳಾಗಿದ್ದೆವು, ಈಗ ರಾಮನಿಗೆ ಮಕ್ಕಳಾಗಿದ್ದೇವೆ. ಪುನಃ ರಾವಣ ರಾಮನ ಮಕ್ಕಳ ಮೇಲೆ ವಿಜಯವನ್ನು ಪಡೆದುಕೊಂಡು ರಾಮನ ಮಕ್ಕಳನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಾನೆ. ಕೆಲವರಿಗೆ ಕಾಯಿಲೆ ಬರುತ್ತದೆ, ಯಾರಿಗೆ ವಿಕಾರದ ಕಾಯಿಲೆ ಬರುತ್ತದೆಯೋ ಅವರು ಈ ಕಡೆ ಜ್ಞಾನ ಮಾರ್ಗದಲ್ಲೂ ಉಳಿದುಕೊಳ್ಳುವುದಿಲ್ಲ, ಆ ಕಡೆ ಭಕ್ತಿ ಮಾರ್ಗದಲ್ಲೂ ಉಳಿದುಕೊಳ್ಳುವುದಿಲ್ಲ. ಅವರಿಗೆ ಖುಷಿ ಕೂಡ ಇರುವುದಿಲ್ಲ, ದುಃಖ ಕೂಡ ಇರುವುದಿಲ್ಲ. ಅವರು ಮಧ್ಯದಲ್ಲೇ ನಿಂತು ಬಿಡುತ್ತಾರೆ. ನಿಮ್ಮ ಬಳಿ ಇಂತಹ ಅನೇಕ ಜನ ಮಕ್ಕಳಿದ್ದಾರೆ, ಅವರು ಮಧ್ಯದಲ್ಲೇ ನಿಂತಿದ್ದಾರೆ. ಪರಮಾತ್ಮ ತಂದೆಗೆ ಸಂಪೂರ್ಣ ಮಕ್ಕಳಾಗುವುದಿಲ್ಲ, ರಾವಣನಿಗೂ ಕೂಡ ಸಂಪೂರ್ಣ ಮಕ್ಕಳಾಗುವುದಿಲ್ಲ. ಅಂದರೆ ಅವರು ತಂದೆಗೂ ಮಕ್ಕಳಾಗುವುದಿಲ್ಲ, ರಾವಣನಿಗೂ ಮಕ್ಕಳಾಗುವುದಿಲ್ಲ. ನೀವೀಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ, ಉತ್ತಮ ಪುರುಷರಾಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ. ಇದೆಲ್ಲ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ. ನೀವು ಲಕ್ಷ್ಮೀ ನಾರಾಯಣ ಆಗುತ್ತೀರಾ ಎಂದು ಪರಮಾತ್ಮ ತಂದೆ ಕೇಳಿದಾಗ ಬಹಳಷ್ಟು ಜನ ಮಕ್ಕಳು ಕೈಯನ್ನು ಎತ್ತುತ್ತಾರೆ. ಆದರೆ ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ ಈ ಮಕ್ಕಳಿಗೆ ಬುದ್ಧಿಯೇ ಇಲ್ಲ ಎಂದು. ಬಲೆ ಶುಭ ಮಾತನ್ನೇ ಮಾತನಾಡಿ ಎಂದು ತಂದೆ ಹೇಳುತ್ತಾರೆ. ಆದರೆ ಎಲ್ಲರೂ ನಾನು ನರನಿಂದ ನಾರಾಯಣ ಆಗುತ್ತೇನೆ ಎಂದು ಹೇಳುತ್ತಾರೆ. ಇದು ನರನಿಂದ ನಾರಾಯಣ ಆಗುವಂತಹ ಕಥೆಯಾಗಿದೆ. ಅಜ್ಞಾನ ಕಾಲದಲ್ಲೂ ಕೂಡ ಸತ್ಯನಾರಾಯಣರ ಕಥೆಯನ್ನು ಕೇಳುತ್ತಾ ಬಂದಿದ್ದೀರಾ. ಅಲ್ಲಿ ಯಾರೂ ಕೂಡ ನೀವು ನರನಿಂದ ನಾರಾಯಣ ಆಗುತ್ತೀರಾ ಎಂದು ಎಂದೂ ಕೇಳಲು ಸಾಧ್ಯ ಇಲ್ಲ. ಇಲ್ಲಿ ಪರಮಾತ್ಮ ತಂದೆ ನೀವು ನರನಿಂದ ನಾರಾಯಣ ಆಗುತ್ತೀರಾ ಎಂದು ಮಕ್ಕಳನ್ನು ಕೇಳುತ್ತಾರೆ. ನೀವೀಗ ಏನೆಂದು ಅರ್ಥ ಮಾಡಿಕೊಂಡಿದ್ದೀರಾ? ನರನಿಂದ ನಾರಾಯಣ ಆಗುವಷ್ಟು ಧೈರ್ಯ ಅಥವಾ ಸಾಹಸ ನಿಮ್ಮಲ್ಲಿ ಇದೆಯೇನು? ನರನಿಂದ ನಾರಾಯಣ ಆಗಲು ನೀವು ಅವಶ್ಯವಾಗಿ ಪಾವನ ಆಗಬೇಕು. ಯಾರೇ ಬಂದರೂ ಪರಮಾತ್ಮ ತಂದೆ ಕೇಳುತ್ತಾರೆ, ಈ ಜನ್ಮದಲ್ಲಿ ನೀವು ಯಾವುದೇ ಪಾಪದ ಕಾರ್ಯವನ್ನು ಮಾಡಿಲ್ಲ ತಾನೆ? ಜನ್ಮ ಜನ್ಮಾಂತರದಿಂದ ನೀವು ಪಾಪಿಗಳೇ ಆಗಿದ್ದೀರಾ. ಈ ಜನ್ಮದಲ್ಲಿ ಮಾಡಿರುವ ಪಾಪದ ಬಗ್ಗೆ ಪರಮಾತ್ಮ ತಂದೆಗೆ ತಿಳಿಸಿದರೆ ನಿಮ್ಮ ಮನಸ್ಸು ಹಗುರ ಆಗುತ್ತದೆ. ಇಲ್ಲದಿದ್ದರೆ ಆಂತರ್ಯದಲ್ಲಿ ಮನಸ್ಸು ನಿಮ್ಮನ್ನು ತಿನ್ನುತ್ತಿರುತ್ತದೆ. ಆಗ ನಿಮಗೆ ದುಃಖದ ಅನುಭವ ಆಗುತ್ತದೆ. ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಾವು ಮಾಡಿರುವ ಎಲ್ಲಾ ಪಾಪದ ಬಗ್ಗೆ ಸತ್ಯವನ್ನು ಹೇಳಿದಾಗ ಮನಸ್ಸು ಹಗುರ ಆಗುತ್ತದೆ. ಸತ್ಯವನ್ನು ಹೇಳದೇ ಇರುವ ಕಾರಣ ಮಾಯೆಯ ಪೆಟ್ಟು ಆ ಮಕ್ಕಳಿಗೆ ಇನ್ನೂ ಜೋರಾಗಿ ಬೀಳುತ್ತದೆ. ಏಕೆಂದರೆ ಇದು ಬಹಳ ಕಠಿಣವಾದ ಬಾಕ್ಸಿಂಗ್ ಆಗಿದೆ. ಆ ಬಾಕ್ಸಿಂಗ್ ನಲ್ಲಿ ಶರೀರಕ್ಕೆ ಪೆಟ್ಟು ಬೀಳುತ್ತದೆ. ಈ ಬಾಕ್ಸಿಂಗ್ ನಲ್ಲಿ ಬುದ್ಧಿಗೆ ಬಹಳಷ್ಟು ಪೆಟ್ಟು ಬೀಳುತ್ತದೆ. ಪರಮಾತ್ಮ ತಂದೆಗೆ ಈ ಎಲ್ಲಾ ಮಾತಿನ ಬಗ್ಗೆ ಗೊತ್ತಿದೆ. ಈ ಬ್ರಹ್ಮ ತಂದೆ ಕೂಡ ಹೇಳುತ್ತಾರೆ, ನಾನು ಬಹಳ ಜನ್ಮದ ಅಂತಿಮ ಜನ್ಮದಲ್ಲಿ ಇದ್ದೇನೆ. ಮೊದಲು ನಾನು ಎಲ್ಲರಿಗಿಂತ ಹೆಚ್ಚು ಪಾವನ ಆಗಿದ್ದೆ, ಈಗ ನಾನು ಎಲ್ಲರಿಗಿಂತ ಹೆಚ್ಚು ಪತಿತ ಆಗಿದ್ದೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಪುನಃ ನಾನೀಗ ಪಾವನ ಆಗುತ್ತೇನೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಬ್ರಹ್ಮ ತಂದೆ ಎಂದೂ ಕೂಡ ನಾನು ಮಹಾತ್ಮ ಆಗಿದ್ದೇನೆ ಎಂದು ಹೇಳುವುದಿಲ್ಲ. ಪರಮಾತ್ಮ ಶಿವ ತಂದೆ ಬ್ರಹ್ಮ ತಂದೆಯ ಮಹಿಮೆಯನ್ನು ಮಾಡುತ್ತಾರೆ. ಬ್ರಹ್ಮ ತಂದೆ ಎಲ್ಲರಿಗಿಂತ ಜಾಸ್ತಿ ಪತಿತ ಆಗಿದ್ದಾರೆ ಎಂದು ಶಿವ ತಂದೆ ತಿಳಿಸುತ್ತಾರೆ. ಪರಮಾತ್ಮ ಶಿವತಂದೆ ತಿಳಿಸುತ್ತಾರೆ, ನಾನು ಪರದೇಶದಲ್ಲಿ ಬರುತ್ತೇನೆ ಮತ್ತು ಪರಶರೀರದಲ್ಲಿ ಬರುತ್ತೇನೆ. ಅದರಲ್ಲೂ ಕೂಡ ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಯಾರು ಸಂಪೂರ್ಣ 84 ಜನ್ಮವನ್ನು ಪಡೆದುಕೊಂಡಿದ್ದಾರೋ ಆ ಬ್ರಹ್ಮ ತಂದೆಯ ಅಂತಿಮ ಜನ್ಮದಲ್ಲಿ ಅವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ಈಗ ಈ ಬ್ರಹ್ಮ ತಂದೆ ಕೂಡ ಪಾವನ ಆಗುವಂತಹ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ. ಅಂದ ಮೇಲೆ ಈ ಪುರುಷಾರ್ಥದ ಮಾರ್ಗದಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಪರಮಾತ್ಮ ತಂದೆಗಂತೂ ಗೊತ್ತಿದೆ ತಾನೆ, ಮಗು ಆದಂತಹ ಬ್ರಹ್ಮ ಶಿವತಂದೆಯ ಅತಿ ಸಮೀಪದಲ್ಲಿ ಇದ್ದಾರೆ. ಶಿವತಂದೆ ಎಂದು ಬ್ರಹ್ಮ ತಂದೆಯನ್ನು ಅಗಲಿ ಬ್ರಹ್ಮ ತಂದೆಯಿಂದ ದೂರ ಆಗಲು ಸಾಧ್ಯ ಇಲ್ಲ. ನಾನು ಈ ಬ್ರಹ್ಮ ತಂದೆಯನ್ನು ಬಿಟ್ಟು ಹೋಗಬೇಕು ಅನ್ನುವ ವಿಚಾರ ಎಂದು ಶಿವತಂದೆಗೆ ಬರಲು ಸಾಧ್ಯ ಇಲ್ಲ. ನಾನು ಈ ಬ್ರಹ್ಮ ತಂದೆಯ ಪಕ್ಕದಲ್ಲೇ ಬಂದು ಕುಳಿತುಕೊಂಡಿದ್ದೇನೆ ಎಂದು ಶಿವತಂದೆ ಹೇಳುತ್ತಾರೆ. ಬ್ರಹ್ಮ ತಂದೆ ಹೇಳುತ್ತಾರೆ, ನನ್ನವರು ಕೇವಲ ಒಬ್ಬ ಶಿವತಂದೆ ಆಗಿದ್ದಾರೆ. ನನ್ನ ಶರೀರ ಅನ್ನುವ ಮನೆಯಲ್ಲಿ ಶಿವತಂದೆ ಕುಳಿತಿದ್ದಾರೆ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಬ್ರಹ್ಮ ತಂದೆಗೆ ಗೊತ್ತಿದೆ. ಬ್ರಹ್ಮ ತಂದೆ ಶಿವತಂದೆಯ ಜೊತೆಗೆ ತಮಾಷೆಯನ್ನು ಮಾಡುತ್ತಾ ಹೇಳುತ್ತಾರೆ, ಬಾಬಾ ಇಂದು ನೀವು ನನಗೆ ಸ್ನಾನವನ್ನು ಮಾಡಿಸಿ, ಬಾಬಾ ಇಂದು ನೀವು ನನಗೆ ಊಟವನ್ನು ಮಾಡಿಸಿ, ನಾನು ನಿಮ್ಮ ಸಣ್ಣ ಮಗು ಆಗಿದ್ದೇನೆ. ಈ ರೀತಿ ಅನೇಕ ಪ್ರಕಾರದಿಂದ ನಾನು ಶಿವತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಬ್ರಹ್ಮ ತಂದೆ ತಿಳಿಸುತ್ತಾರೆ. ನಾನು ಮಕ್ಕಳಿಗೂ ಕೂಡ ತಿಳಿಸುತ್ತೇನೆ, ಈ ರೀತಿ ನೀವು ಶಿವತಂದೆಯನ್ನು ನೆನಪು ಮಾಡಿ ಎಂದು ಬ್ರಹ್ಮ ತಂದೆ ಹೇಳುತ್ತಾರೆ. ಬಾಬಾ ನೀವು ಬಹಳಷ್ಟು ಮಧುರ ಆಗಿದ್ದೀರಾ. ಬಾಬಾ ನೀವು ನಮ್ಮನ್ನು ತಕ್ಷಣ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ. ಇಂತಹ ಜ್ಞಾನದ ಮಾತು ಬೇರೆ ಯಾರ ಬುದ್ಧಿಯಲ್ಲೂ ಇರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ರಿಫ್ರೆಶ್ ಮಾಡುತ್ತಿರುತ್ತಾರೆ. ಎಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ, ಆದರೆ ಎಲ್ಲರ ನಡತೆ ಒಂದೇ ರೀತಿ ಇರಲು ಸಾಧ್ಯ ಇಲ್ಲ. ನಿಮ್ಮ ಮೂಲಕ ಯಾವುದೇ ತಪ್ಪಾದರೆ ನೀವು ತಕ್ಷಣ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯಬೇಕು, ಬಾಬಾ ನನ್ನಿಂದ ಇಂತಹ ತಪ್ಪಾಯಿತು ಎಂದು. ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ ನಾನು ಇಂತಹ ತಪ್ಪನ್ನು ಮಾಡಿದ್ದೇನೆ, ನೀವು ನನ್ನನ್ನು ಕ್ಷಮಿಸಿಬಿಡಿ ಎಂದು. ನಾನು ನಿಮ್ಮ ಮಗು ಆಗಿ ಪುನಃ ಇಂತಹ ತಪ್ಪನ್ನು ಮಾಡಿದೆ, ನನ್ನನ್ನು ಕ್ಷಮಿಸಿ ಎಂದು ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನನಗೆ ಮಕ್ಕಳಾಗಿ ಪುನಃ ನೀವು ತಪ್ಪನ್ನು ಮಾಡಿದರೆ ಪಾಪ 1 to 100 ಜಾಸ್ತಿಯಾಗುತ್ತದೆ. ನೀವು ಮಾಯೆಗೆ ಸೋತರೆ ಮೊದಲು ಹೇಗಿದ್ದೀರೋ ಅದೇ ರೀತಿ ಆಗಿಬಿಡುತ್ತೀರಾ. ಅನೇಕರು ಮಾಯೆಗೆ ಸೋಲುತ್ತಿರುತ್ತಾರೆ. ಇದು ಬಹಳ ದೊಡ್ಡ ಬಾಕ್ಸಿಂಗ್ ಆಗಿದೆ. ರಾಮ ಮತ್ತು ರಾವಣನ ಯುದ್ಧ ಆಗಿದೆ. ರಾಮ ಕೋತಿಯ ಸೇನೆಯನ್ನು ತೆಗೆದುಕೊಂಡರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಈ ರೀತಿ ಆಟವನ್ನು ನಿರ್ಮಾಣ ಮಾಡಿದ್ದಾರೆ. ಇದೆಲ್ಲ ಮಕ್ಕಳ ಆಟ ಆಗಿದೆ. ಇಂತಹ ಮಕ್ಕಳ ಆಟವನ್ನು ಶಾಸ್ತ್ರದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹೇಗೆ ಸಣ್ಣ ಮಕ್ಕಳು ಬುದ್ಧಿಹೀನರಾಗಿರುತ್ತಾರೆ, ಅದೇ ರೀತಿ ಭಕ್ತರು ಕೂಡ ಬುದ್ಧಿಹೀನರಾಗಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಸಮಯದಲ್ಲಿ ಭಕ್ತರ ಬುದ್ಧಿ 1 ಪೈಸೆಯಷ್ಟು ಬೆಲೆ ಬಾಳುವಂತಹ ಬುದ್ಧಿಯಾಗಿದೆ. ಎಲ್ಲರೂ ಈಶ್ವರನ ರೂಪ ಆಗಿದ್ದಾರೆ ಎಂದು ಜಗತ್ತಿನ ಜನ ಹೇಳುತ್ತಾರೆ. ಪ್ರತಿಯೊಬ್ಬರು ಈಶ್ವರಾಗಿ ರಚನೆಯನ್ನು ರಚಿಸುತ್ತಾರೆ, ನಂತರ ಪಾಲನೆಯನ್ನು ಕೊಡುತ್ತಾರೆ, ನಂತರ ವಿನಾಶವನ್ನು ಮಾಡುತ್ತಾರೆ ಎಂದು. ಈಶ್ವರ ಎಂದು ವಿನಾಶವನ್ನು ಮಾಡಲು ಸಾಧ್ಯ ಇಲ್ಲ. ಇದು ಎಷ್ಟೊಂದು ಅಜ್ಞಾನ ಆಗಿದೆ. ಆದ್ದರಿಂದ ಗೊಂಬೆಗಳ ಪೂಜೆಯನ್ನು ಮಾಡುತ್ತಿರುತ್ತಾರೆ. ಇದು ಆಶ್ಚರ್ಯದ ಮಾತಾಗಿದೆ. ಮನುಷ್ಯರ ಬುದ್ಧಿ ಎಷ್ಟೊಂದು ಕನಿಷ್ಠ ಆಗಿ ಬಿಡುತ್ತದೆ ನೋಡಿ. ಭಕ್ತಿಯನ್ನು ಮಾಡಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ. ಪರಮಾತ್ಮ ತಂದೆ ಮಕ್ಕಳ ಬಗ್ಗೆ ಕಂಪ್ಲೇಂಟ್ ಅನ್ನು ಮಾಡುತ್ತಿದ್ದಾರೆ, ನಾನು ನಿಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡಿ ಹೋಗಿದ್ದೆ, ನೀವೀಗ ಎಷ್ಟೊಂದು ಕನಿಷ್ಠರಾಗಿ ಬಿಟ್ಟಿದ್ದೀರಾ ಎಂದು ತಂದೆ ಕಂಪ್ಲೇಂಟ್ ಅನ್ನು ಮಾಡುತ್ತಾರೆ. ನಿಮಗೆ ಗೊತ್ತಿದೆ, ನಾವೇ ಮೊದಲು ದೇವತೆಗಳಾಗಿದ್ದೆವು, ನಂತರ ನಾವು ಈ ನಾಟಕ ಚಕ್ರದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಬರುತ್ತೇವೆ. ಈಗ ಪುನಃ ನಾವು ಬ್ರಾಹ್ಮಣರಾಗಿದ್ದೇವೆ, ಪುನಃ ನಾವೀಗ ದೇವತೆಗಳಾಗುತ್ತೇವೆ. ಅಂದ ಮೇಲೆ ಈ ಸಂಪೂರ್ಣ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಕುಳಿತಿದೆ. ನೀವೀಗ ಇಲ್ಲಿ ಕುಳಿತುಕೊಂಡಿದ್ದೀರಾ. ಇಲ್ಲಿ ಕುಳಿತಿದ್ದರೂ ಕೂಡ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇರಬೇಕು. ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆ ಬಲೆ ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ. ತಂದೆ ಶಾಂತಿಧಾಮದಲ್ಲಿ ಇದ್ದರೂ ಕೂಡ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ. ಈಗ ನಿಮ್ಮ ಆತ್ಮದಲ್ಲೂ ಕೂಡ ಸಂಪೂರ್ಣ ಜ್ಞಾನ ಇರುತ್ತದೆ. ಜಗತ್ತಿನ ಜನ ಹೇಳುತ್ತಾರೆ, ಜ್ಞಾನದ ಮೂಲಕ ನನ್ನ ಕಣ್ಣು ತೆರೆಯಿತು ಎಂದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಜ್ಞಾನದ ನೇತ್ರವನ್ನು ಕೊಡುತ್ತೇನೆ. ಆತ್ಮ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಂಡಿದೆ. ಈಗ ಆತ್ಮಕ್ಕೆ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಆಗಿದೆ. ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ. ಬ್ರಾಹ್ಮಣರಿಗೆ ಸ್ವದರ್ಶನ ಚಕ್ರ ಸಿಗುತ್ತದೆ. ದೇವತೆಗಳಿಗೆ ಇಂತಹ ಜ್ಞಾನದ ಶಿಕ್ಷಣವನ್ನು ಕಲಿಸುವಂತವರು ಯಾರೂ ಇರುವುದಿಲ್ಲ. ದೇವತೆಗಳಿಗೆ ಈ ಶಿಕ್ಷಣದ ಅವಶ್ಯಕತೆ ಇಲ್ಲ. ನೀವೀಗ ಶಿಕ್ಷಣವನ್ನು ಕಲಿಯಬೇಕು. ಶಿಕ್ಷಣವನ್ನು ಕಲಿತು ನಂತರ ನೀವು ದೇವತೆ ಆಗುತ್ತೀರಾ. ಈಗ ಪರಮಾತ್ಮ ತಂದೆ ಇಲ್ಲಿ ಕುಳಿತು ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಾರೆ. ಈ ಹೊಸ ಶಿಕ್ಷಣವನ್ನು ಕಲಿತು ನೀವು ಶ್ರೇಷ್ಠ ದೇವತೆಗಳಾಗುತ್ತೀರಾ. ನಂಬರ್ 1 ನಲ್ಲಿ ಇರುವಂತವರೇ ಲಾಸ್ಟ್ ನಂಬರ್ಗೆ ಬರುತ್ತಾರೆ. ಲಾಸ್ಟ್ ನಂಬರ್ ನಲ್ಲಿ ಇರುವಂತವರೇ ನಂಬರ್ 1 ಸ್ಥಾನಕ್ಕೆ ಹೋಗುತ್ತಾರೆ. ಇದು ಶಿಕ್ಷಣ ಆಗಿದೆ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಪ್ರತಿ ಕಲ್ಪದಲ್ಲೂ ಬಂದು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಾರೆ. ನಂತರ ಈ ಜ್ಞಾನ ಸಮಾಪ್ತಿಯಾಗಿ ಬಿಡುತ್ತದೆ. ಒಳ್ಳೆಯದು, ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬಹಳಷ್ಟು ಆಜ್ಞಾಕಾರಿಗಳಾಗಿರಬೇಕು ಮತ್ತು ಬಹಳಷ್ಟು ಮಧುರರಾಗಿ ವ್ಯವಹಾರವನ್ನು ಮಾಡಬೇಕು. ದೇಹದ ಅಹಂಕಾರಕ್ಕೆ ವಶ ಆಗಬಾರದು. ಪರಮಾತ್ಮ ತಂದೆಗೆ ಮಕ್ಕಳಾದ ನಂತರ ನಾವು ಯಾವುದೇ ತಪ್ಪನ್ನು ಮಾಡಬಾರದು. ಮಾಯೆಯ ಬಾಕ್ಸಿಂಗ್ ನಲ್ಲಿ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಸೆಕೆಂಡ್ ಪಾಯಿಂಟ್, ನಮ್ಮ ವಾಣಿಯಲ್ಲಿ ಶಕ್ತಿಯನ್ನು ತುಂಬಿಕೊಳ್ಳುವುದಕ್ಕೋಸ್ಕರ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಅಭ್ಯಾಸವನ್ನು ಮಾಡಬೇಕು. ಪರಮಾತ್ಮ ತಂದೆ ಕಲಿಸಿರುವಂತಹ ಜ್ಞಾನದ ಶಿಕ್ಷಣವನ್ನು ನಾವು ಅನ್ಯರಿಗೆ ತಿಳಿಸುತ್ತಿದ್ದೇವೆ ಅನ್ನುವ ಸ್ಮೃತಿ ಇದ್ದಾಗ ಜ್ಞಾನದ ಖಡ್ಗದಲ್ಲಿ ಹರಿತ ಸೇರಿಕೊಳ್ಳುತ್ತದೆ. ಇಂದಿನ ವರದಾನ ಆಗಿದೆ, ಅವಿನಾಶಿ ನಶೆಯಲ್ಲಿ ಸ್ಥಿತಾಗಿ ಆತ್ಮಿಕ ಖುಷಿ ಮತ್ತು ನಶೆಯ ಅನುಭವವನ್ನು ಮಾಡುವಂತಹ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆಗಳಾಗಿ ನೀವೆಲ್ಲರೂ ಬ್ರಾಹ್ಮಣರಿಂದ ಸೂಕ್ಷ್ಮ ದೇವತೆಗಳಾಗುತ್ತೀರಾ. ನೀವು ದೇವತೆಗಳಿಗಿಂತ ಶ್ರೇಷ್ಠ ಆಗಿದ್ದೀರಾ. ದೇವತೆಗಳ ಜೀವನದಲ್ಲಿ ಪರಮಾತ್ಮ ತಂದೆಯ ಜ್ಞಾನ ಪ್ರತ್ಯಕ್ಷ ಆಗುವುದಿಲ್ಲ. ದೇವತೆಗಳು ಪರಮಾತ್ಮ ತಂದೆಯ ಮಿಲನದ ಅನುಭವವನ್ನು ಮಾಡುವುದಿಲ್ಲ. ಆದ್ದರಿಂದ ಸದಾ ಇದೇ ನಶೆ ಇರಬೇಕು, ನಾವು ದೇವತೆಗಳಿಗಿಂತ ಶ್ರೇಷ್ಠ ಆದಂತಹ ಬ್ರಾಹ್ಮಣರಾಗಿದ್ದೇವೆ. ಬ್ರಾಹ್ಮಣರಾದ ನಾವೇ ಸೂಕ್ಷ್ಮ ದೇವತೆಗಳಾಗಿದ್ದೇವೆ. ಈ ಅವಿನಾಶಿ ನಶೆಯೇ ಆತ್ಮಿಕ ಖುಷಿಯ ಅನುಭವವನ್ನು ಮಾಡಿಸುತ್ತದೆ ಮತ್ತು ಆತ್ಮಿಕ ನಶೆಯ ಅನುಭವವನ್ನು ಮಾಡಿಸುತ್ತದೆ. ಒಂದು ವೇಳೆ ಸದಾ ನಶೆ ಇರದೇ ಇದ್ದರೆ ಕೆಲವೊಮ್ಮೆ ಖುಷಿಯಲ್ಲಿ ಇರುತ್ತೀರಾ, ಕೆಲವೊಮ್ಮೆ ಗೊಂದಲಕ್ಕೊಳಗಾಗುತ್ತೀರಾ. ಆದ್ದರಿಂದ ಸದಾ ನಾನು ಬ್ರಾಹ್ಮಣ ಆತ್ಮನಾಗಿದ್ದೇನೆ ಅನ್ನುವ ನಶೆಯಲ್ಲಿ ಇರಬೇಕು. ಇಂದಿನ ಶ್ಲೋಗನ್ ಆಗಿದೆ. ನಿಮ್ಮ ಸೇವೆಯನ್ನು ಕೂಡ ಪರಮಾತ್ಮ ತಂದೆಗೆ ಸಮರ್ಪಣೆ ಮಾಡಿಬಿಡಿ. ಆಗ ನಿಮಗೆ ಸಮರ್ಪಿತ ಆತ್ಮರು ಎಂದು ಕರೆಯಲಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.